ஹரி ஓம் ஸ்ரீ குருப்யோ நம. அப்ரமம் பங்கரைத்தம் அஜடம் விமலம் சதா ஆனந்ததீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்சனவிலக்ஷணா ஜெய்தீர்த்தாகத நிர்பாததாம் நோ ஹிருதம்பரே அர்த்திகல்பித கல்போயம் பிரத்யத்யத கேசரி வியாசதீர்த்த குருபூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைக்ரீபதாஸ்ரயான் பூஜ்ய ராகவேந்திராய சத்யதர்மரதாய ச பஜதாம் கல்பவருக்ஷாய நமதாம் காமதேனவே துர்வாதி த்வாந்தரவயே வைஷ்ணவேந்தியவரேந்தவே ஸ்ரீ ராகவேந்திர குருவே நமுச்சிந்ததையாளவே ஆபாதமௌழி பர்யந்தம் குருநாமாக்தி ஸ்மரேத் தேன விக்னாஹ ப்ரணஷ்யந்தி சித்யஞ்ச மனோரதாஹ. ஹரிஹி ஓம் ஸ்ரீ குருப்யோ நம. நாவு ஹரிகதாமிரத சாரதல்லி 16ನೇ சந்தி தத்த சுவாதந்திர சந்தியன்னு மாட்டா இத்தீவி. நாந்தி பத்தியன்னு ஓதுபிட்டு ஷுரு மாடோண. ஹரிகதாமிருத சார குருகள கருணதிந்த பனித்து பேளுவே பரம பகவத் பக்தரிதனாதரதி கேளுவுது. லாஸ்ட் கிளாஸ்னல்லி தத்த சுவாதந்திர சந்தியல்லி 32-33 பத்தியங்களன்னு நோடிதீவி. அதர் மேல்நோட்ட அர்த்த நோடிதீவி. ஸ்வல்ப ரீகேப் மாடிதாங்க பிளஸ் ஏனு எக்ஸ்ட்ரா அர்த்த இது அது நோடோண. 32ನೇ பத்திய அது 3ನೇ பாதத்தில் வாங்மயங்கே அந்தி கெல புஸ்தகி எஸ்பெஷலி சங்கர்ஷன் ஒடையர் வியாக்கியான புஸ்தகத்தில் பிரிண்ட் மாதிரி அது அது வாங்மயனிகே சமர்ப்பிசித அந்த இருக்கு. இல்ல பேரே பாடாந்திர இன்னும் கெல புஸ்தகத்தில் வாங்மய ந அம்சகே சோ வாங்மய நம்சகே அர்ப்பிசித அந்தி சோ வாங்மய நம்சக அர்ப்பிசித அந்தி ஆகபோது. சோ ஸ்ரீனிவாசன சுகுணமணிகள பிராணமதவையு நாக்கிய சூத்ததி போனிசித மாலிகைய வாங்மய நிகே சமர்ப்பிசித. இல்ல ஸ்ரீனிவாசன சுகுணமணிகள பிராணமதவையு நாக்கிய சுத்ததி போனிசித மாலிகைய வாங்மய நம்சகர்ப்பிசித. ஜ்ஞானிகள விஷயவகு அஜ்ஞானிகளிகே அசஹ்ய தோற்புது மாணிக்கவ மர்க்கடன கையொழு கொட்ட தெரனந்தே அந்தேளி. இல்லி ஸ்ரீனிவாசன பரமாத்மன லட்சுமிபதியாத லட்சுமி நிவாசனாத பரமாத்மன சுகுண மணிகள சர்வ கல்யாண குணங்கள் மங்கள குணங்கள் அன்னுவ மணிகளு ஆ மணிகள ஒழகே பிராணமத அந்தேளி. பிராண அன்னுவ சப்தக்கு முக்கிய பிராண தேவர அந்த நோடிதீவி. அஷ்டே அல்லதே நமக்கு பிரம்மசூத்திரங்களில் ஆகாஷாதிகரணத்தில் ஓம் ஆகாஷஸ்தல்லிங்காத் ஓம் அந்தேளி ஒன்று சூத்திர. அதாத மேலே நெக்ஸ்ட் பிரம்மசூத்திரங்களில் பிராணாதிகரண அந்தேளி அல்ல ஓம் அத ஏவ பிராண ஓம் அந்த வரத்து. இல்லி பிராண சப்தக்கு பரமாத்மா அவனிகே முக்கிய அவனிகே ரூடி அர்த்தத்தில் பிராண அன்னோதக்கு முக்கிய பிராணதேவர் ஆதரூ கூட முக்கிய அர்த்தத்தில் யௌகிக அர்த்தத்தில் பிராண சப்தக்கு பரமாத்மா அந்த அர்த்த. யாக்கெந்த அவனு பிராண பிரகர்ஷன அனதி பிரேரணை கொடுபவனு முக்கியவாக அவனே பிரேரணை கொடுத்தானே முக்கிய பிராணதேவர் மூலக்கவாக கொடுத்தானே கோசர பிராணதேவருக்கு ஆ பிராண அன்னோ சப்த வந்து. ஆதரே அது முக்கியவாக பரமாத்மா பரமாத்மனிகே பிராண அந்த ஹெசரு. ஈ விதவாக பிராண மத மத அந்த அபிமத அபிப்பிராய. சோ இது பரமாத்மன அபிப்பிராயவாகிதே அந்தேளி. அஷ்டே அல்லது பிராண அந்த முக்கிய பிராணத்தேவரு கூட தொகொண்டு கூட பிராண மத முக்கிய பிராணதேவருக்கு அபிப்பிராயவாகிது. யாக்கந்தே ஹரிய மதவே ஹனுமான மதவோ ஹனுமான மதவே ஹரிய மதவோ அந்த ஹேளிதந்தே பிராணமத பரமாத்மனிக்கு அபிப்பிரேதவாதது அபிப்பிராய உள்ளது. இல்ல பிராணமத முக்கிய பிராணதேவருக்கு அபிப்பிராயம் இப்பர அபிப்பிராயவும் ஆகிருவந்த அவர மத அந்த மத்வமதக்கு சம்பந்தப்பட்டிருவந்த விஷயங்களிதே அந்தேளி. இது வயுன ஆக்கிய சூத்திரதி வயுன அன்னோ சப்தக்கு முக்கிய பிராணதேவரு இல்ல பரமாத்மா அந்தேளி. பரமாத்மா அந்த கரையல்படுவ அவன சூத்திரதல்லி ஆ சூத்திரதல்லி அந்தேளி. அந்த இது பரமாத்ம பரவாக ஹேளிதாக வயுனாக்கிய சூத்திரதி பரமாத்ம மயுனா அந்த கரியல்படுவ ஆ பரமாத்மன சூத்திரங்களு அந்த வேதவியாசரு பரிதந்த பிரம்மசூத்திரங்களு ஆ பிரம்மசூத்திரங்களில் போணிசித மாலிக இது மாலிகே. அந்த ஏனு முக்கிய பிராணதேவரு மாலிகேன் அந்த பிரம்மசூத்திரங்களில் ஹேளித அபிப்பிராயவன்னே இட்டுக்கொண்டு 37 கிரந்தங்களு கிரந்த மாலிகையன்னு மாடிதாரு. ஆ கிரந்த மாலிகை யாவதிதோ ஆ மாலிகையன்னு வாங்மயனிக சமர்ப்பிசித்தாரு பரமாத்மனிக. வாங்மய அந்தே வாக்குகளிகே அவை முக்கியவாக நியாமகனாகிருவன் வாக்குகளிந்த திளியல்படுபவனு வேத வாக்கியங்களிந்த வேத வாணியிந்த யாராதரே நித்தியவு ஸ்துதிசல்படுத்தானோ அந்த பரமாத்மா வாங்மயனாகிதானே ஆ வாங்மயனிகே சமர்ப்பிசித்தாரே ஆ ಗ್ರಂಥಮಾಲಿಕೆ, 37 ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಗ್ರಂಥಮಾಲಿಕೆಯನ್ನು ಸಮರ್ಪಿಸಿದ್ದಾರೆ. ಈ ವಿಧವಾಗಿ ಸಮರ್ಪಿಸಿದ್ದಾರೆ. ಅದನ್ನು ತಿಳಿದಂತಹ ಜ್ಞಾನಿಗಳಿಗೆ ದೃಗ್ವಿಷಯವಾಗಿದೆ. ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿದ ಜ್ಞಾನಿಗಳಾದವರು ಅಲ್ಲಿ ಹೇಳಿದ ವಿಷಯಗಳನ್ನು, ಅಂದರೆ ಆ ಗ್ರಂಥಗಳಲ್ಲಿ ಹೇಳಿದ ಸಾರವನ್ನು, ಕೆಲವು ಸಾರವನ್ನು ಸಾರಾತ್ಮಕವಾಗಿ ಈ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆ ಪೋಣಿಸಿದ ಮಾಲಿಕೆಯ ವಾಂಗ್ಮಯನಿಗೆ ಸಮರ್ಪಿಸಿದಂತಹ ಜ್ಞಾನಿಗಳು ಯಾರಿದ್ದಾರೋ, ಅಂದರೆ ಆ 37 ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು, ತಿಳಿದವರು, ಅದರಲ್ಲಿರುವ ಅದನ್ನು ಅಪ್ರಿಷಿಯೇಟ್ ಮಾಡುವವರು, ಅದರಲ್ಲಿರುವ ಮಹತ್ವವನ್ನು ತಿಳಿದಂತಹ ಅವರು ಯಾರಿದ್ದಾರೋ ಅಂತಹ ಜ್ಞಾನಿಗಳ ದೃಕ್ ವಿಷಯವಾಹುದು. ಅವರ ದೃಷ್ಟಿಗೆ ಇದು ಗೋಚರವಾಗುತ್ತೆ. ಅವರು ಕೂಡ ಈ ಹರಿಕಥಾಮೃತ ಸಾರವೆನ್ನುವ ಈ ಗ್ರಂಥದಲ್ಲಿ ಆಚಾರ್ಯರಿಗೆ ಪರಮಾತ್ಮನಿಗೆ ಅಭಿಪ್ರೇತವಾದ, ಅಭಿಮತವಾದ, ಅವರಿಗೆ ಇಷ್ಟವಾದಂತಹ, ಅವರ ಮನಸ್ಸಿಗೆ ಒಪ್ಪಿಕೆವಾಗಿರುವಂತಹ, ಅವರು ಒಪ್ಪಿರುವಂತಹ ಶಬ್ದಗಳನ್ನು, ಅರ್ಥಗಳನ್ನು ಇಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಈ ಹರಿಕಥಾಮೃತ ಸಾರ ಎನ್ನುವ ಗ್ರಂಥ ಅವರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಇರುವ ಕಾರಣದಿಂದ ಇದನ್ನು ಜ್ಞಾನಿಗಳ ದೃಕ್ ವಿಷಯವಹುದು. ಅವರ ದೃಷ್ಟಿಗೆ ಇದು, ಅವರು ದೃಷ್ಟಿಯಿಂದ ನೋಡ್ತಾರೆ ಈ ಗ್ರಂಥವನ್ನು, ಅವರು ಪರಿಶೀಲನೆ ಮಾಡ್ತಾರೆ, ಅದನ್ನು ಓದ್ತಾರೆ. ಆ ಜ್ಞಾನಿಗಳ ದೃಕ್ ವಿಷಯವು ದೃಕ್ಕಿಗೆ ಬೇಕಾದ ವಿಷಯವಾಗಿದೆ, ಅವರಿಗೆ ಅಧ್ಯಯನ ಮಾಡಬೇಕಾಗಿದ್ದ ವಿಷಯವಾಗಿದೆ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಷಯವು ಹೌದು, ಅಜ್ಞಾನಿಗಳಿಗೆ ಅಸಹ್ಯ ತೋರ್ಪುದು. ಆ ಗ್ರಂಥಗಳನ್ನು ಒಪ್ಪದೇ ಇರುವವರು ಇಲ್ಲ, ಆ ಗ್ರಂಥಗಳಲ್ಲಿರುವ ವಿಷಯಗಳನ್ನು ಒಪ್ಪದೇ ಇರುವವರು ಇಲ್ಲ, ಆ ಗ್ರಂಥಗಳಲ್ಲಿರುವ ವಿಷಯಗಳೇ ಇಲ್ಲಿ ಹೇಳಿದೆ ಅಂತ ಒಪ್ಪದೇ ಇರುವವರು, ಇವರೆಲ್ಲರೂ ಕೂಡ ಅಂತಹ ಅಜ್ಞಾನಿಗಳಿಗೆ ಅಸಹ್ಯ. ಈ ಹರಿಕಥಾಮೃತ ಸಾರವು ಅವರು ಸಹನೆ ಮಾಡದೆ, ಇದೇನಿರಿ, ಇದು ಸರಿಯಿಲ್ಲ, ಇದು ಕನ್ನಡದಲ್ಲಿ ಏನೋ ಬರೆದಿದ್ದಾರೆ, ನಮಗೆ ಬೇಕಾಗಿಲ್ಲ ಅಂಥೇಳಿ ಸಹನ ಮಾಡುವುದಿಲ್ಲ. ಅವರಿಗೆ ಅಸಹ್ಯ, ಸಹನ ಮಾಡಲಿಕ್ಕೆ ಯೋಗ್ಯವಾಗದೇ ಇರುವಂತಹದ್ದಾಗಿದೆ, ಅಸಹ್ಯವಾಗಿ ತೋರ್ಪುದು ಕಾಣಿಸಿಕೊಡುತ್ತೆ. ಹೇಗೆ ಅಂದ್ರೆ, ಮಾಣಿಕವ ಮರ್ಕಟನ ಕೈಯಲ್ಲಿ ಕೊಟ್ಟನಂತೆ. ಮಾಣಿಕ್ಯಗಳನ್ನು ಮರ್ಕಟನ ಕೋತಿಯ ಕೈಯಲ್ಲಿ ಕೊಟ್ಟರೆ ಅದು ತಿರಸ್ಕಾರ ಮಾಡಿದಂತೆ ಅಜ್ಞಾನಿಗಳು ಅದನ್ನು ತಿರಸ್ಕಾರ ಮಾಡ್ತಾರೆ ಅಂತೇಳಿ. ಇಲ್ಲಿ ಇನ್ನೊಂದು ಕೂಡ, ಪ್ರಾಣಮತ ಸುಗುಣಮಣಿಗಳ ಅಂತ, ಶ್ರೀನಿವಾಸನ ಸುಗುಣಮಣಿಗಳು, ಮಣಿಗಳನ್ನು ಪೋಣಿಸಿದ್ದಾರೆ. ಅದಕ್ಕೆ ಪೋಣಿಸಿದ ಮಾಲಿಕೆ, ಪೋಣಿಸುವಾಗ ಆ ಮಣಿಗಳ ಮಧ್ಯ ಛಿದ್ರ ಮಾಡಬೇಕು, ಅವಕಾಶ ಮಾಡಬೇಕು. ಅದಕ್ಕೆ ಈ ಮಣಿಗಳ ಒಳಗೆ ಆಕಾಶ, ಅವಕಾಶ, ಛಿದ್ರ ಅವಕಾಶ ಮಾಡಬೇಕಂತ ಹೇಳಿ, ಆಕಾಶ ಸ್ಥಲ್ಲಿಂಗಾತ, ಆಕಾಶ ಅಂದ್ರೆ ಏನು, ಪರಮಾತ್ಮ. ಆ ಸಮಂತಾತ್ ಪ್ರಕಾಶತಿ, ಪ್ರಕಾಶಯತಿ, ಎಲ್ಲವನ್ನೂ ಚೆನ್ನಾಗಿ ಪ್ರಕಾಶಗೊಳಿಸುತ್ತಾನೆ, ತಾನು ಪೂರ್ಣ ಪ್ರಕಾಶನಾಗಿದ್ದಾನೆ. ಅದಕ್ಕೆ ಆಕಾಶ ಶಬ್ದವಾಚಿನಾದ ಆ ಪರಮಾತ್ಮ ಆಕಾಶದಂತೆ ಇರುವ ಆ ಛಿದ್ರ, ಆ ಮಣಿಗಳ ಮಧ್ಯ ಆ ಪರಮಾತ್ಮ, ಅಂದ್ರೆ ಮಣಿಗಳ ಮಧ್ಯ ಒಳಗೆ ಛಿದ್ರ ಇದ್ದಂತೆ ಈ ಮಣಿಗಳ ಸುಗುಣ ಮಣಿಗಳನ್ನು ವರ್ಣನ ಮಾಡುವ ಈ ಗ್ರಂಥಗಳ ಒಳಗೆ ಪರಮಾತ್ಮ ವಿಷಯೀಭೂತನಾಗಿದ್ದಾನೆ, ಅವನ ವಿಷಯವನ್ನು ಹೇಳುವಂತಹದ್ದಾಗಿದೆ. ಅದಕ್ಕೆ ಮಣಿಗಳ ಒಳಗೆ ಛಿದ್ರವಿದ್ದಂತೆ ಈ ಗ್ರಂಥಗಳ ಒಳಗೆ ಮಣಿಗಳಂತೆ ಇರುವ ಪರಮಾತ್ಮನ ಸುಗುಣ ಮಣಿಗಳನ್ನು ವರ್ಣನ ಮಾಡುವ ಈ ಗ್ರಂಥದಲ್ಲಿರುವ ಶಬ್ದಗಳ ಮಣಿಗಳು ಯಾವುದಿದೋ ಅದರ ಒಳಗೆ ವಿಷಯಭೂತನಾಗಿ ಪರಮಾತ್ಮ ಇದ್ದಾನೆ ಅಂಥೇಳಿ, ಇದುವಾಗಿ ಶ್ರೀನಿವಾಸನ ಸುಗುಣ ಶೋಭನಕರವಾದ ಮಂಗಳಕರವಾದ ಗುಣಗಳ ಮಣಿಗಳ ಒಳಗೆ ಪರಮಾತ್ಮ ಇದ್ದಂತೆ ಈ ವಿಧ ವಿಷಯಗಳಿವೆ. ಅಂತಹ ಪ್ರಾಣದೇವರಿಗೆ, ಮುಖ್ಯ ಪ್ರಾಣನಿಗೆ, ಅದೇ ವಿಧವಾಗಿ ಪ್ರಾಣವಾಚಿನಾದ ಪರಮಾತ್ಮನಿಗೆ ಅಭಿಮತವಾದಂತಹ, ಅಭಿಪ್ರೇತವಾದಂತಹ ವಯುನಾಖ್ಯ ಸೂತ್ರದಿ, ಅಂದರೆ ಮುಖ್ಯ ಪ್ರಾಣದೇವರನ್ನುವ ದಾರದಲ್ಲಿ ಪೋಣಿಸಿದ್ದಾರೆ ಈ ಮಾಲಿಕೆಯನ್ನು. ಇಲ್ಲ, ವಯುನ ಅಂದರೆ ಪರಮಾತ್ಮನ ಸೂತ್ರ, ವಯುನ ಅಂತ ಕರೆಯಲ್ಪಡುವ, ಆಖ್ಯ ಅಂತ ಕರೆಯಲ್ಪಡುವ, ವಯುನ ಅಂತ ಕರೆಯಲ್ಪಡುವ ಆ ಪರಮಾತ್ಮನ ಸೂತ್ರಗಳು, ಬ್ರಹ್ಮಸೂತ್ರಗಳಿಂದ ಅಭಿಪ್ರೇತವಾಗಿ ಪೋಣಿಸಿದ್ದಾರೆ ಈ ಮಾಲಿಕೆಯನ್ನು, ಗ್ರಂಥ ಮಾಲಿಕೆಯನ್ನು, ಅಂದ್ರೆ ಮಧ್ವಾಚಾರ್ಯರ ಗ್ರಂಥ ಮಾಲಿಕೆ. ಇಲ್ಲ, ಸುಗುಣ ಮಣಿಗಳನ್ನುವ ಮಾಲಿಕೆಯನ್ನು ಈ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಂಗ್ಮಯ ನಂಸಗೆ ಸಮರ್ಪಿಸಿದ್ದಾರೆ. ವಾಂಗ್ಮಯ ನಂಸಗೆ ಅರ್ಪಿಸಿದ, ಹಂಸ ಅಂದ್ರೆ ನಮಗೆ ಭುಜಗಳಂತೆ, ಭುಜಗಳು, ಇಲ್ಲ ಸ್ಕಂದ ಭಾಗ ಅಂತಾರೆ, ಇಲ್ಲ ಕುತ್ತಿಗೆ, ಕೊರಳು. ಸೊ ಭುಜಗಳಿಗೆ ಇಲ್ಲ ಕೊರಳಿಗೆ ಮಾಲೆಯನ್ನು ಹಾಕ್ತಾರೆ. ಅದೇ ವಿಧವಾಗಿ ವಾಂಗ್ಮಯನಿಗೆ, ಅವನ ಅಂಶಗೆ, ಅವನ ಹೆಗಲಿಗೆ ಇದನ್ನು ಸಮರ್ಪಿಸಿದ್ದಾರೆ ಅಂತ ಹೇಳಿ. ಇಲ್ಲ, ವಾಂಗ್ಮಯನಿಗೆ ಸಮರ್ಪಿಸಿದ, ವಾಂಗ್ಮಯನಿಗೆ ಸಮರ್ಪಿಸಿದ, ಇಲ್ಲ ವಾಂಗ್ಮಯನಂಸಗರ್ಪಿಸಿದ. ಸೊ ವಾಂಗ್ಮಯ ಅಂತ ಕರೆಯಲ್ಪಡುವ ಆ ಪರಮಾತ್ಮನ ಹೆಗಳಿಗೆ ಅರ್ಪಣೆ ಮಾಡಿದ್ದಾರೆ. ಇಲ್ಲ, ವಾಂಗ್ಮಯನಿಗೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಈ ಜ್ಞಾನಿಗಳು ಯಾರಿದ್ದಾರೋ ಅಂತಹ ಜ್ಞಾನಿಗಳ ದೃಷ್ಟಿಗೆ ಇದು ಚೆನ್ನಾಗಿ ಗೋಚರವಾಗುತ್ತೆ ಅಂಥೇಳಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 33ನೇ ಪದ್ಯದಲ್ಲಿ, ಶ್ರೀ ವಿಧೀರ ವಿಪಾಹಿಪೇಶ ಶಚಿ ವರಾತ್ಮ ಭವ ಅರ್ಕ ಶಶಿ ದಿಗ್ದೇವ ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯಗಣ ಸೇವಿತ ಪದಾಂಭೋಜ ತತ್ಪಾದಾವಲಂಬಿಗಳಾದ ಭಕುತರ ಕಾವ ಕರುಣಾಸ ಅಂದ್ರೆ ಲಕ್ಷ್ಮಿ ಕೃತ್ ಕುಮುದ ಚಂದ್ರ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡಿದ್ದು ನಾವು ಲಾಸ್ಟ್ ಲೈನ್ ಬ್ರೀಫ್ ಆಗಿ ನೋಡಿದ್ದೀವಿ. ಲಕ್ಷ್ಮಿ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ವಿಧಿ ಅಂದ್ರೆ ಬ್ರಹ್ಮದೇವರು, ಈರ ಅಂದ್ರೆ ವಾಯುದೇವರು, ವಿಪ ವೀನಾಂಪತಿ ಅಂದ್ರೆ ಗರುಡದೇವರು, ಪಕ್ಷಿಗಳು, ವಿ ಅಂದ್ರೆ ಪಕ್ಷಿ ಅಂತ, ಪಕ್ಷಿಗಳಿಗೆ ಪತಿಯಾದ ಗರುಡ, ಗರುಡನಿಗೂ. ಅದಾದ್ಮೇಲೆ ಅಹಿಪ, ಅಹಿ ಅಂದ್ರೆ ಹಾವುಗಳು, ಸರ್ಪಗಳು, ಅದಕ್ಕೆ ಪತಿ ಅಹಿಪತಿ ಅಂದ್ರೆ ಶೇಷದೇವರು, ಈಶ ಅಂದ್ರೆ ರುದ್ರದೇವರು, ಸಚಿವರ ಸಚಿದೇವಿ ಪತಿಯಾದಂತಹ ಇಂದ್ರದೇವರು, ಸಚಿವರ. ಅದಾದ್ಮೇಲೆ ಆತ್ಮಭವ, ತನಗೆ ಪುತ್ರನಾಗಿ ಅವತಾರ ಮಾಡಿದಂತಹ ಪುತ್ರನಾಗಿರುವಂತಹ ಮನ್ಮಥ. ಸೊ ಮನ್ಮಥನಿಗೆ ಆತ್ಮಭವ ಅಂತ ಕರೀತಾರೆ, ಮದನ ಇಲ್ಲ ಮನ್ಮಥ. ಈ ಮನ್ಮಥನಿಗೆ ಇವರು ಅಷ್ಟೇ ಅಲ್ಲದೆ ಅರ್ಕ ಆತ್ಮಭವ, ಅರ್ಕ ಅಂದ್ರೆ ಸೂರ್ಯದೇವರು, ಶಶಿ ಅಂದ್ರೆ ಚಂದ್ರದೇವರು, ದಿಗ್ದೇವತೆಗಳು ಅಂದ್ರೆ ದಿಕ್ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ವಸುಗಳು. ಆದರೆ ಅಷ್ಟೇ ಅಲ್ಲದೆ ಎಂಟು ದಿಕ್ಕುಗಳಿಗೆ ಅಭಿಮಾನಿ ಆದಂತಹ ಅಷ್ಟ ದಿಗ್ ದೇವತೆಗಳು, ಋಷಿ ಅಂದ್ರೆ ಋಷಿಗಳು, ಗಂಧರ್ವರು ಅಂದರೆ ಗಂಧರ್ವರು, ಕಿನ್ನರ ಸಿದ್ಧ ಸಾಧ್ಯ, ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಎಲ್ಲರಿಗೂ. ಕಿನ್ನರರು ಕಿಂಪುರುಷರು ಅಂದ್ರೆ ಕಿನ್ನರರು ಅಂದ್ರೆ ಕಿಂ ನರಹ ಕುತ್ಸಿತೋ ನರಹ ಅಂತೇಳಿ, ಅಂದ್ರೆ ಕಿನ್ನರರು ಅನ್ನೋದು ಇವರು ದೇವತರಿಗೆ ಹುಟ್ಟಿದಂತಹ ಅವರಿಗೆ ಹುಟ್ಟಿದಂತಹ ಅವರ ಸೇವಕರಾದಂತಹ ಅವರು ಕಿನ್ನರರು, ಕಿಂಪುರುಷರು ಅಂತ ಕರೀತಾರೆ. ಕಿನ್ನರರಂದ್ರೆ ಅಶ್ವದ ಮುಖ ಇದ್ದು ಮನುಷ್ಯನ ಶರೀರ ಉಳ್ಳವರಿಗೆ ಕಿನ್ನರರು ಅಂಥೇಳಿ, ಇಲ್ಲ ಮನುಷ್ಯನ ಮುಖ ಇದ್ದು ಅಶ್ವದ ಅಂದ್ರೆ ಕುದುರೆ, ಕುದುರೆ ಶರೀರ ಮನುಷ್ಯನ ಮುಖ ಇದ್ದರೆ ಅವರಿಗೆ ಕಿಂಪುರುಷರು ಅಂತ ಕರೀತಾರೆ. ಹಾಗಲ್ಲದೆ ಮನುಷ್ಯನ ಮುಖ ಕುದುರೆ ಶರೀರ ಅಂದ್ರೆ ಮುಖ ಮನುಷ್ಯನದಿರುತ್ತೆ, ಶರೀರ ಕುದುರೆದಿರುತ್ತೆ, ಅದಕ್ಕೆ ಕಿಂಪುರುಷರು. ಮುಖ ಕುದುರೆದಿದ್ದು ಶರೀರ ಅನ್ನುವುದು ಮನುಷ್ಯನ ಶರೀರ ಇದ್ದರೆ ಅದಕ್ಕೆ ಕಿನ್ನರರು ಅಂತ ಕರೀತಾರೆ. ಇದುವಾಗಿ ಕಿನ್ನರರು ಸಿದ್ಧ ಸಾಧ್ಯ ಗಣ ಅವರೆಲ್ಲರಿಂದಲೂ ಕೂಡ ಸೇವಿತ ಸೇವಿಸಲ್ಪಡುವಂತಹ ಪದ ಅಂಬೋಜ ಪದ ಕಮಲಗಳುಳ್ಳವನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನ ತತ್ ಪಾದ ಅವಲಂಬಿಗಳಾದ ಆ ಪರಮಾತ್ಮನ ಪಾದಗಳನ್ನು ಆಧಾರ ಮಾಡಿಕೊಂಡಿರುವಂತಹ ಭಕ್ತರ ಭಕ್ತ ಜನರನ್ನು ಕಾವ ಕಾಪಾಡುತ್ತಾನೆ. ಕರುಣಾಸಾಂದ್ರ ಕರುಣಾಸಾಂದ್ರ ಕರುಣಾ ಸಮುದ್ರ ಕರುಣದಿಂದ ತುಂಬಿರುವವನು, ಕರುಣಾಸಾಂದ್ರ ಕರುಣದಿಂದ ತುಂಬಿರುವಂತಹ ಆ ಪರಮಾತ್ಮ ಲಕ್ಷ್ಮಿ ಕೃತ್ ಕುಮುದ ಚಂದ್ರ. ಲಕ್ಷ್ಮಿಯ ಹೃದಯವೆನ್ನುವ ಕೆನ್ನೆಲೆ ಅಂತಾರೆ, ಇಲ್ಲದ ನೈಟ್ ಲಿಲಿ ಅಂತ ಕರೆಯುವಂತಹ ಅದಕ್ಕೆ ಚಂದ್ರನಂತೆ ಇರುವಂತ ಅಂದ್ರೆ ಲಕ್ಷ್ಮೀದೇವಿಯ ಹೃದಯ ಪರಮಾತ್ಮ ನೋಡಿದ್ರೆ ವಿಕಾಸ ಹೊಂದತ್ತೆ, ಅದಕ್ಕೆ ಲಕ್ಷ್ಮೀ ಎನ್ನುವ ಹೃದಯದ ಕುಮುದಗಳಿಗೆ ಚಂದ್ರನಂತೆ ಇರುವಂತಹ ಆ ಪರಮಾತ್ಮ ಅಂಥೇಳಿ ಪರಮಾತ್ಮನನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇವನೇನು ಮಾಡ್ತಾನೆ, ಇವರನ್ನು ಭಕುತರ ಕಾವ ಅಂತಹ ಲಕ್ಷ್ಮೀ ಕುಂದಚಾಂದ್ರನ ಪರಮಾತ್ಮ ಭಕ್ತರನ್ನು ಕಾವ ಕಾಪಾಡ್ತಾನೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದು ಎಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಇವರೆಲ್ಲರಿಂದಲೂ ಕೂಡ ಇದು ಹೇಳುವ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಬಹಳ ಅದನ್ನ ಅರ್ಥ ಮಾಡಿಕೊಳ್ಳುವುದು ಪರಮಾತ್ಮ ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಅಂತೇಳಿ. ಯಾಕಂದ್ರೆ ಇವರೆಲ್ಲರೂ ಕೂಡ ಪರಮಾತ್ಮನನ್ನು ನಿತ್ಯ ಉಪಾಸನೆ ಮಾಡುವವರು, ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ತಮಗೆ ಸ್ವಾತಂತ್ರ್ಯ ಇಲ್ಲ ಅಂತೇಳಿ. ಇವರು ಎಲ್ಲರೂ ಕೂಡ ನಮಗೆ ತತ್ವಾಭಿಮಾನಿಗಳಾಗಿರುವಾಗ ನಮಗೆ ಯಾವುದೇ ಒಂದು ಕೈ ಎತ್ತಿದ್ದೀವಿ ಅಂತ ಹೇಳಿದ್ರೆ ಆ ಕೈಯ ಅಭಿಮಾನಿ ದೇವತೆ, ನಮಗೆ ಬುದ್ಧಿಯ ಅಭಿಮಾನಿ ದೇವತೆ, ಮನಸ್ಸಿನ ಅಭಿಮಾನಿ ದೇವತೆ, ಎಲ್ಲ ಅಭಿಮಾನಿ ದೇವತೆಗಳು ಬಂದು ಬಂದು ಅವರವರ ಕಾರ್ಯವನ್ನು ಮಾಡ್ತಾರೆ. ಅವರೆಲ್ಲರೂ ನಮಗೆ ಪ್ರೇರಣೆ ಮಾಡಿ ಶಕ್ತಿಯನ್ನು ಕೊಟ್ಟರೆ ನಾವು ಒಂದನ್ನು ಕಾರ್ಯವನ್ನು ಚಿಕ್ಕ ಕೈ ಎತ್ತುವ ಕಾರ್ಯವನ್ನು ಕೂಡ ಮಾಡ್ತೀವಿ. ಸೊ ನಮಗೆ ನಾವೇ ಕೈಯನ್ನೆತ್ತಾ ಇದ್ದೀವಿ ಅನ್ನೋ ಭ್ರಮೆ ನಮಗೆ ಬಹಳ ಜಾಸ್ತಿ ಇರುತ್ತೆ. ನಮಗೆ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅಂದ್ರೆ ಈಗ ಪುಷ್ಕರ ನಾಮಕ ದೇವ ಇದ್ದಾನೆ, ಆ ಅಭಿಮಾನಿ ದೇವ ಕಳಗಿರುವ ಅಭಿಮಾನಿ ದೇವತೆಗೆ ಅಂತಹ ಭ್ರಮೆ ಇರೋದಿಲ್ಲ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನೋ ತಿಳುವಳಿಕೆ ಇರುತ್ತೆ. ಅವರಿಗಿಂತ ಮೇಲೆ 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 ಹೋಗ್ತಾ ಅಭಿಮಾನಿ ದೇವತೆಗಳು ಹೋಗ್ತಾ 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 ಇರುವಾಗ ಕೊನೆಗೆ ಮುಖ್ಯ ಪ್ರಾಣದೇವರಿಗೆ ಹತ್ರ ಬರೋ ಹೊತ್ತಿಗೆ ಮುಖ್ಯ ಪ್ರಾಣದೇವರು ನಾಹಂ ಕರ್ತ ಹರಿ ಕರ್ತ ಅನ್ನೋದು ಪೂರ್ತಿಯಾಗಿ, ಅವರು ಅಹಂ ಅಲ್ಪಕರ್ತ ಹರಿಹಿ ಅಧಿಕ ಕರ್ತ ಅಂತ ಹೇಳಲಿಲ್ಲ ಅವರು. ನ ಅಹಂ ಕರ್ತ ಹರಿ ಕರ್ತ ಅಂದ್ರೆ ನಾನು ಕರ್ತನೇ ಅಲ್ಲ, ಪರಮಾತ್ಮನೇ ಕರ್ತನಾಗಿದ್ದಾನೆ ಅಂಥೇಳಿ ಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಪರಮಾತ್ಮನ ಸರ್ವತಂತ್ರ ಸ್ವತಂತ್ರವನ್ನು, ತಮ್ಮ ಕೇವಲ ಪಾರತಂತ್ರ ಗುಣವನ್ನು ಪೂರ್ತಿಯಾಗಿ ಎಲ್ಲ ಕಾಲದಲ್ಲಿಯೂ ಅವರು ಸ್ಮರಣೆಯಕ್ಕೂ ತಂದುಕೊಳ್ತಾ ಇರ್ತಾರೆ. ಆ ಕಾರಣದಿಂದ ಅವರೆಲ್ಲರನ್ನೂ ಇಲ್ಲಿ ನಮಗೆ ವರ್ಣನೆ ಮಾಡಿ ಹೇಳಿದ್ದಾರೆ. ಇಷ್ಟು ಲಿಸ್ಟ್ ಹೇಳಿದ್ದು ಅವರೆಲ್ಲರಿಗೆ ತಾರತಮ್ಯಾನುಸಾರವಾಗಿ ಅವರವರಿಗೆ ತಿಳುವಳಿಕೆ ಬರುತ್ತೆ. ಆ ಪರಮಾತ್ಮನ ಸ್ವಾತಂತ್ರ್ಯವನ್ನು ಅಷ್ಟಷ್ಟು ಅನುಸಂಧಾನ ಮಾಡಿಕೊಳ್ತಾರೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಈ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಇವರೆಲ್ಲರಿಗೆ ಪಾದಗಳಿಗೆ ಅವಲಂಬಿಗಳಾಗಿದ್ದಾರೆ, ಅವಲಂಬಿಸಿಕೊಂಡಿದ್ದಾರೆ. ಅಂದರೆ ಅವರು ದೇ ಆರ್ ಡಿಪೆಂಡೆಂಟ್, ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಲಾರ್ಡ್. ಸೊ ದೇ ಸರೆಂಡರ್ ಟು ದ ಫೀಟ್ ಆಫ್ ದ ಲಾರ್ಡ್ ಅನ್ನುವ ವಿಷಯವನ್ನು ಇಲ್ಲಿ ನಮಗೆ ತಿಳಿಸುವುದಕ್ಕಾಗಿ ಅಂತಹ ಪರಮಾತ್ಮ ಯಾರಾದರೆ ಈ ವಿಧವಾಗಿ ಪದ ಅವಲಂಬಿಗಳಾಗಿದ್ದಾರೋ ಅಂತಹ ಭಕ್ತರನ್ನು ಪರಮಾತ್ಮ ನಿತ್ಯವೂ ಕಾಪಾಡ್ತಾನೆ. ಅಂದರೆ ಇದರ ಮೂಲಕವಾಗಿ ನಮಗೆ ನಮ್ಮಂತಹ ಸಾಧಾರಣ ಮನುಷ್ಯರು ಕೂಡ ಅವರಷ್ಟು ನಮಗೆ ಆ ಜ್ಞಾನವಿಲ್ಲದೇ ಇದ್ದರೂ ಕೂಡ ಅವರು ಹೇಳಿದ ಮಾತುಗಳನ್ನು ಆಧಾರ ಮಾಡಿಕೊಂಡು ನಾವು ಕೂಡ ನಿತ್ಯವೂ ಆ ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ. ಅವನು ಕೊಟ್ಟ ಸ್ವತಂತ್ರ ಅಂತ ಹೇಳಿದರೆ ಅವನು ಕೊಟ್ಟ ಸ್ವತಂತ್ರ ರೂಪಗಳು. ಪರಮಾತ್ಮನಿಗೆ ಪರಮಾತ್ಮನ ಸ್ವತಂತ್ರ ಗುಣಕ್ಕೆ ಅಭೇದ, ಅಂದರೆ ಪರಮಾತ್ಮನೇ ಅವನ ಸ್ವತಂತ್ರ ಗುಣ. ಅವನು ಕೊಡುವುದು ಅಂದರೆ ಸ್ವತಂತ್ರವನ್ನು ನಮಗೆ ಕೊಟ್ಟಿದ್ದಾನೆ ಅಂದರೆ ತನ್ನಿಂದ ಅಭಿನ್ನವಾದ ತನ್ನದೇ ರೂಪಗಳನ್ನು ನಮ್ಮಲ್ಲಿ ಇಟ್ಟಿದ್ದಾನೆ ಅಂತ ಅರ್ಥ. ಅದಕ್ಕೆ ಅಂತಹ ಪರಮಾತ್ಮ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಮ್ಮ ಒಳಗೆ ತನ್ನ ರೂಪಗಳನ್ನು ಇಟ್ಟು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ, ಕರ್ಮಾನುಸಾರವಾಗಿ, ಸ್ವಭಾವಾನುಸಾರವಾಗಿ ಅಷ್ಟಷ್ಟು ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾನೆ ಅನ್ನುವ ವಿಷಯವನ್ನು ಈ 33ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 34ನೇ ಪದ್ಯದಲ್ಲಿ ಇದು ಇಲ್ಲಿ 2-3 ಪಾಠಾಂತರಗಳಿವೆ. ಸೊ ಎಲ್ಲವನ್ನು ನಾವು ಪರಿಶೀಲನೆ ಮಾಡೋಣ. ಕೆಲವು ಪುಸ್ತಕಗಳಲ್ಲಿ ಆಧರಿಸಿ, ಮೊದಲನೇ ಶಬ್ದ ಆಧರಿಸಿ, ಕೆಲವು ಪುಸ್ತಕಗಳಲ್ಲಿ ಆದರ್ಶ ಅಂತ ಹಾಕಿದ್ದಾರೆ. ಆಧರಿಸಿ ಆದರ್ಶ ಎರಡ ಅರ್ಥವನ್ನು ನೋಡೋಣ. ಕೆಲವು ಪುಸ್ತಕಗಳಲ್ಲಿ ಗತಾಕ್ಷ ಅಂತ ಹಾಕಿದ್ದಾರೆ, ಕೆಲವು ಪುಸ್ತಕಗಳಲ್ಲಿ ಅಗತಾಕ್ಷ ಅಂತ ಹಾಕಿದ್ದಾರೆ. ಅದನ್ನು ಪರಿಶೀಲನೆ ಮಾಡೋಣ. ಅಲ್ಲಿಂದ ಆಧರಿಸಿ ಗತಾಕ್ಷ, ಆಧರಿಸಿ ಅಗತಾಕ್ಷ, ಆದರ್ಶ ಗತಾಕ್ಷ, ಆದರ್ಶ ಅಗತಾಕ್ಷ, 4 ಪಾಸಿಬಿಲಿಟೀಸು ಇದೆ ಇಲ್ಲಿ. ಯಾವುದರಲ್ಲಿ ಅಪ್ರಾಪ್ರಿಯೇಟ್ ಯಾವುದಲ್ಲ ಅನ್ನೋದು ಅರ್ಥ ನೋಡುವಾಗ ನೋಡೋಣ. ಅದಾದ ಮೇಲೆ ಆಧರಿಸಿ ಅಗತಾಕ್ಷ ಭಾಷಾ ಭೇದದಿಂದಲೇ ಕರೆಯಲದನು ನಿಷೇಧ ಗೈದು ಅವಲೋಕಿಸದೆ ಬಿಡುವರೆ ವಿವೇಕಿಗಳು ಮಾಧವನ ಗುಣ ಪೇಳ್ವ ಪ್ರಾಕೃತವು ಆದರೆಯೂ ಸರಿ ಕೇಳಿ ಪರಮಾಹ್ಲಾದ ಪಡೆದೇ ಇಪ್ಪರೆ ನಿರಂತರ ಬಲ್ಲ ಕೋವಿದರು. ನಿರಂತರ ಬಲ್ಲ ಕೋವಿದರು ಯಾವಾಗಲೂ ಚೆನ್ನಾಗಿ ತಿಳುಕೊಂಡಂತಹ ಜ್ಞಾನಿಗಳು ಕೋವಿದರು. ಕೋವಿದರಂದ್ರೆ ಚೆನ್ನಾಗಿ ಕಹ ಪರಮಾತ್ಮ ಅವನನ್ನು ವಿದ್ಯ ತಿಳಿಸಿದವರು, ಅಂದ್ರೆ ಪರಮಾತ್ಮ ಜ್ಞಾನವುಳ್ಳವರು ಕೋವಿದರು, ಭಗವಂತನ ಜ್ಞಾನವುಳ್ಳವರು. ಸೊ ನಿರಂತರ ಬಲ್ಲ ಕೋವಿದರು ಯಾವಾಗಲೂ ಪರಮಾತ್ಮನ ಸುಗುಣಗಣಗಳನ್ನು ಎಲ್ಲವನ್ನು ಪರಮಾತ್ಮನ ಸ್ವತಂತ್ರವನ್ನು ತಿಳಿದವರು ಯಾರಿದ್ದಾರೋ ಅಂತಹ ಜ್ಞಾನಿಗಳು ಆಧರಿಸಿ ಗತಾಕ್ಷ. ಆಧರಿಸಿ ಅಂದ್ರೆ ಚೆನ್ನಾಗಿ ಆದರ ಮಾಡಿ, ಅಂದ್ರೆ ಪರಮಾತ್ಮನ ಈ ಗುಣಗಳನ್ನು ಹೇಳುವ ಈ ಗ್ರಂಥವನ್ನು ಆದರ ಮಾಡಿ ಪರಮಾದರವನ್ನು ಮಾಡಿ. ಗತಾಕ್ಷ ಅಂದ್ರೆ ಹೋದ ಕಣ್ಣು ಉಳ್ಳವರು, ಹೋದ ಕಣ್ಣು ಉಳ್ಳವರು ಅಂತ ಹೇಳಿದ್ರೆ ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಗತಾಕ್ಷ ಅಂತ ಹೇಳಿದರೆ ಅಂದ್ರೆ ಲೌಕಿಕವಾದ ವಿಷಯಗಳಲ್ಲಿ ಅವರಿಗೆ ಕಣ್ಣಿಲ್ಲ, ಗತ ಹೋಗಿದ ಕಣ್ಣು ಅಂದ್ರೆ ಲೌಕಿಕ ವಿಷಯದಲ್ಲಿ ಹೋಗಿದಂತಹ ಅಂದ್ರೆ ಇಲ್ಲದೇ ಇರುವ ಕಣ್ಣು, ಅಂದ್ರೆ ಪರಮಾತ್ಮನಲ್ಲಿಯೇ ಕಂಡಿದ್ದಾರೆ ಅಂದ್ರೆ ಅರ್ಥ ಮಾಡೋದಕ್ಕೆ ಚೆನ್ನಾಗೇ ಇದೆ ಇದು. ಅಂದ್ರೆ ಗತಾಕ್ಷ ಅಂದ್ರೆ ಪರಮಾತ್ಮನಲ್ಲಿ ಮಾತ್ರವೇ ಆ ಕಣ್ಣಿದೆ, ಗತ ಅಕ್ಷ ಹೋಗಿದೆ ಕಣ್ಣು, ಎಲ್ಲಿ ಹೋಗ ಅಂದ್ರೆ ದೃಷ್ಟಿ ಇಲ್ಲ ಅವರಿಗೆ, ಲೌಕಿಕ ವಿಷಯದಲ್ಲಿ ದೃಷ್ಟಿ ಇಲ್ಲ, ಪರಮಾತ್ಮನಲ್ಲಿ ಮಾತ್ರವೇ ದೃಷ್ಟಿದೆ ಅನ್ನುವ ಅರ್ಥದಲ್ಲಿ ಗತಾಕ್ಷ ಅಂತ ಬಳಸಿದ್ದೀವಿ ಅಂತೇಳಿ. ಅದು ಅರ್ಥದಲ್ಲಿ ಆ ವಿಧವಾಗಿ ಹೇಳಿದರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಆದರೆ ಗತಾಕ್ಷ ಅಂತ ಹೇಳಿದಾಗ ಛಂದಸ್ಸಿಗೆ ಭಂಗ ಬರುತ್ತೆ, ಒಂದು ಮಾತ್ರ ಕಮ್ಮಿ ಆಗುತ್ತೆ. ಯಾಕಂದ್ರೆ ಆಧರಿಸಿ ಅಂತ ಹೇಳಿದ್ರು, ಆದರ್ಶ ಅಂತ ಹೇಳಿದರು, ಅಲ್ಲಿ 5 ಮಾತ್ರೆಗಳಿರುತ್ತೆ. ಗತಾಕ್ಷ ಅಂತ ಹೇಳಿದಾಗ ನಮಗೆ 1, 2, 3, 4 ಮಾತ್ರೆಗಳೇ ಆಗುತ್ತೆ. 5 + 4 9 ಮಾತ್ರೆಗಳು, ಭಾಷಾ ಅನ್ನೋದು 9, 4, 13 ಮಾತ್ರೆಗಳು, 14 ಮಾತ್ರೆಗಳು ಬರಬೇಕು, 14 ಸಿಲಬಿಕ್ ಇನ್ಸ್ಟೆಂಟ್ಸ್ ಬರಬೇಕು. ಗತಾಕ್ಷ ಅಂತ ಹಾಕಿದ್ರೆ 13 ಸಿಲಬಿಕ್ ಇನ್ಸ್ಟೆಂಟ್ಸ್ ಬರುತ್ತೆ. ಅದಕ್ಕೆ ಗತಾಕ್ಷ ಅಂತ ತಕೊಳ್ಳದೆ ಅಗತಾಕ್ಷ, ಅಗತಾಕ್ಷ ಅಂದ್ರೆ ಹೋದ ಕಣ್ಣಿಲ್ಲ, ಆ ಗತವಾದ ಅಂದ್ರೆ ಚೆನ್ನಾಗಿ ನೋಡ್ತಾ ಇದ್ದಾರೆ, ಅಕ್ಷ ಅಂದ್ರೆ ಕಣ್ಣುಗಳು, ಅಗತಾಕ್ಷ ಅಂದರೆ ಅವರಿಗೆ ಗತಾಕ್ಷ ಅಲ್ಲ, ಅಗತಾಕ್ಷ ಅಂದ್ರೆ ಅವರಿಗೆ ಕಣ್ಣುಗಳು ಹೋಗಿಲ್ಲ ಅಂದ್ರೆ ಚೆನ್ನಾಗಿ ದೃಷ್ಟಿ ಇದೆ ಅಂತ ಹೇಳಿ. ಸೊ ಚೆನ್ನಾಗಿ ದೃಷ್ಟಿ ಇದೆ ಅಂತ ಹೇಳಿದೆ ಅಂದ್ರೆ ಏನು, ದೇ ಆರ್ ಏಬಲ್ ಟು ವಿಜುವಲೈಸ್ ದ ಥಿಂಗ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ಅಗತಾಕ್ಷರಾಗಿದ್ದಾರೆ ಅನ್ನೋದು ಛಂದಸ್ಸಿಗೆ ಚೆನ್ನಾಗಿರುತ್ತೆ, ಅರ್ಥಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಅಗತಾಕ್ಷ ಅನ್ನುವ ಶಬ್ದವೇ ಬಳಸಬೇಕು. ಆಧರಿಸಿ ಆದರ್ಶ ಅನ್ನೋದಕ್ಕೆ 2 ತಗೋಬಹುದು. ಆಧರಿಸಿ ಅಂತ ತಗೊಂಡಾಗ ಚೆನ್ನಾಗಿ ಆಧಾರವನ್ನು ಮಾಡ್ತಾರೆ ಯಾರು, ಅಗತಾಕ್ಷರು. ಯಾವುದನ್ನು ಆಧಾರ ಮಾಡ್ತಾರೆ, ಈ ಗ್ರಂಥಗಳನ್ನು, ಈ ಹರಿಕಥಾಮೃತ ಸಾರ ಅನ್ನುವ ಗ್ರಂಥವನ್ನು ಆದರ ಮಾಡ್ತಾರೆ, ಪರಮಾದರ ಮಾಡ್ತಾರೆ. ಭಾಷಾಭೇದದಿಂದಲಿ ಕರೆಯಲು ಅದನ್ನು ನಿಷೇಧಗೈಸದೆ. ಭಾಷಾಭೇದ ಅಂದ್ರೆ ಇದು ಸಂಸ್ಕೃತ ಭಾಷಾದಲ್ಲಿ ಇಲ್ಲ, ಕನ್ನಡ ಭಾಷಾದಲ್ಲಿ ಇದೆ. ಭಾಷಾಭೇದದಿಂದ ಅಂದ್ರೆ ಸಂಸ್ಕೃತಕ್ಕಿಂತ ಬೇರೆಯಾದ ಕನ್ನಡ ಭಾಷಾದಿಂದ ಪರಮಾತ್ಮನನ್ನು ಕರೆಯಲು ಪರಮಾತ್ಮನ ಸ್ತೋತ್ರ ಮಾಡಿದರೆ ಅದನ್ನು ಈ ಗ್ರಂಥವನ್ನು, ಅದನ್ನು ಅಂದ್ರೆ ಈ ಹರಿಕಥಾಮೃತ ಸಾರವೆನ್ನುವ ಗ್ರಂಥವನ್ನು ನಿಷೇಧಗೈದದೆ, ನಿಷೇಧಗೈದು ಅವಲೋಕಿಸದೆ, ಅಂದ್ರೆ ಈ ಗ್ರಂಥ ಕನ್ನಡದಲ್ಲಿದೆ ಅಂತ ನಿಷೇಧ ಮಾಡಿಬಿಟ್ಟು ನೋಡದೇ ಇರೋದು ಮಾಡೋದಿಲ್ಲ. ನಿಷೇಧಗೈದು ಅವಲೋಕಿಸದೆ ಬಿಡುವರೆ, ನಿಷೇಧವನ್ನು ಮಾಡಿ ನೋಡದೇ ಇಡುವುದನ್ನು ನೋಡದೆ ಈ ಗ್ರಂಥವನ್ನು ಬಿಡುತ್ತಾರೆಯ? ವಿವೇಕಿಗಳು ಬಿಡುವುದಿಲ್ಲ. ಬಿಡುವರೆ ಅಂದ್ರೆ ಬಿಡುತ್ತಾರ? ವಿಲ್ ದೇ ಗಿವ್ ಅಪ್ ಬೈ ಅಬ್ಯಾಂಡನಿಂಗ್ ದಿಸ್ ವರ್ಕ್? ನೋ, ದೇ ಡೋಂಟ್ ಅಂತೇಳಿ ಇದು ಪ್ರಶ್ನೆ. ನಿಷೇಧಗೈದು ಅವಲೋಕಿಸದೆ ಬಿಡುವರೆ, ಅಂದ್ರೆ ವಿವೇಕಿಗಳಾದವರು ಈ ಗ್ರಂಥವನ್ನು ನಿಷೇಧ ಮಾಡಿ ಅಬ್ಯಾಂಡನ್ ಮಾಡಿ ಅವಲೋಕಿಸದೆ ನೋಡದೆ ಬಿಡುವರೆ, ಇದನ್ನು ಬಿಟ್ಟು ಬಿಡ್ತಾರ? ಬಿಟ್ಟು ಬಿಡೋದಿಲ್ಲ ಅಂತ ಅರ್ಥ, ಒಂದು ಅರ್ಥ. ಆದರ ಶ ಶ ಶ ಅಂದ್ರೆ ಆದರಿಸಿ ಅಂದ್ರೆ ಇದು ಆದರ ಮಾಡಿ, ಆದರ ಶ ಆದರ ಶ ಅಂದ್ರೆ ಆದರ್ಶ, ಆದರ್ಶ ಆದರ್ಶ ಅಂದ್ರೆ ದರ್ಶ ಅಂದ್ರೆ ಚೆನ್ನಾಗಿ ಕಾಣಿಸಿಕೊಡೋ ನಮಗೆ, ದಟ್ ವಿಚ್ ಶೋಸ್ ಅಸ್. ಆದರ್ಶ ಅಂದ್ರೆ ಚೆನ್ನಾಗಿ ತೋರಿಸುವಂತಹದ್ದು ಅಂದ್ರೆ ಕನ್ನಡಿಗೆ ಆದರ್ಶ ಅಂತ. ಸಂಸ್ಕೃತದಲ್ಲಿ ಆದರ್ಶ ಅಂದ್ರೆ ನಮಗೆ ಐಡಿಯಲ್ ಅಂತ ಒಂದು ಅರ್ಥ ಇದೆ. ಅದೇ ಆದರ್ಶ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕನ್ನಡಿ ಅಂತ ಅರ್ಥ, ಮಿರರ್. ಸೊ ಮಿರರ್ಗೆ ಆದರ್ಶ ಅಂತ ಕರೀತಾರೆ. ಸೊ ಈ ಮಿರರ್ನಲ್ಲಿ ಅಗತಾಕ್ಷ ಅಂದ್ರೆ ಸಮ್ ಹೂ ಹ್ಯಾಸ್ ವೆರಿ ಗುಡ್ ಐ ಸೈಟ್, ಚೆನ್ನಾಗಿ ನೋಡಬಲ್ಲವನು ಕನ್ನಡಿ ನೋಡಿಬಿಟ್ಟು ಕನ್ನಡಿಯನ್ನು ತಕೊಂಡು ಬರ್ತಾರೆ. ಮಿರರ್ ತಗೊಂಡು ಬಂದು ಏನ್ರಿ ದಿಸ್ ಎ ಮಿರರ್, ಕನ್ನಡಿ ಅಂತ ಕರೀತಾರೆ, ಮಿರರ್ ಅಂತ ಕರೀತಾರೆ, ಇಲ್ಲ ಆಯ್ನ ಅಂತ ಕರೀತಾರೆ, ಯಾವುದೋ ಒಂದು ಬೇರೆ ಬೇರೆ ಶಬ್ದ, ದರ್ಪಣ್ ಅಂತ ಕರೀತಾರೆ. ಸೊ ಬೇರೆ ಹೆಸರಿನಿಂದ ಕರೆದ ಮಾತ್ರಕ್ಕೆ ಕನ್ನಡಿಯನ್ನು ಇದು ಕನ್ನಡಿ ಅಂತ ಕನ್ನಡದಲ್ಲಿ ಕರೆದಿದ್ದಾರೆ ನಾವು ಬಿಟ್ಟು ಬಿಡ್ತೀವಿ ಅಂತ ಹೇಳೋ, ಇಲ್ಲ ಕನ್ನಡದಲ್ಲಿ ಕರೆದಿದ್ದಾರೆ ನಾವು ಬಿಡೋದಿಲ್ಲವೋ, ಇಲ್ಲ ಬೇರೆ ಭಾಷೆಯಲ್ಲಿ ಮಿರರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಸೊ ವಿ ಡೋಂಟ್ ಲೈಕ್, ವಿ ಡೋಂಟ್ ವಾಂಟ್ ಟು ಸಿ ದಿಸ್ ಬಿಕಾಸ್ ಮಿರರ್ ಅಂತ ಹೇಳಿದ್ದಾರೆ, ನಮಗದು ನಿಷೇಧ, ಇಂಗ್ಲಿಷ್ ನಿಷೇಧ, ಅದಕ್ಕೆ ಮಿರರ್ ಅಂತ ಕರೀತಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಲುಕ್ ಇನ್ ಟು ದಿಸ್ ಮಿರರ್, ಆ ದಿಸ್ ಕನ್ನಡಿ, ಈ ಕನ್ನಡದಲ್ಲಿ ನಾನು ನೋಡೋದಿಲ್ಲ, ಮಿರರ್ ಅಂತ ಕರೀತಿದ್ದಾರೆ ಅಂತ ಯಾರಾದರೂ ನಿಷೇಧ ಮಾಡ್ತಾರ? ಮಾಡೋದಿಲ್ಲ. ಅಂದ್ರೆ ಜಸ್ಟ್ ಬಿಕಾಸ್ ಇಟ್ ಈಸ್ ಅಡ್ರೆಸ್ಡ್ ಇನ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್ ಪೀಪಲ್ ವೋಂಟ್ ಸ್ಟಾಪ್ ಲುಕಿಂಗ್ ಇನ್ ಟು ದ ಮಿರರ್. ಅದಕ್ಕೆ ಈ ಅರ್ಥದಲ್ಲಿ ಆದರ್ಶವನ್ನು ಅಂದ್ರೆ ಕನ್ನಡಿಯನ್ನು ಅಗತಾಕ್ಷರಾದವರು, ಚೆನ್ನಾಗಿ ಕಾಣಿಸುವ ದೃಷ್ಟಿ ಉಳ್ಳವರು ಭಾಷಾಭೇದದಿಂದಲೇ ಕರೆಯಲು, ಈ ಕನ್ನಡಿಯನ್ನು ಭಾಷಾ ಬೇರೆ ಭಾಷೆಯ ಶಬ್ದದಿಂದ ಕರೆದ ಮಾತ್ರಕ್ಕೆ ಅದನ್ನು ಆ ಕನ್ನಡಿಯನ್ನು ನಿಷೇಧಗೈದು, ನಮಗೆ ಕನ್ನಡಿ ಬೇಡ ಅಂಥೇಳಿ ಅದನ್ನು ನಿಷೇಧ ಮಾಡಿಬಿಟ್ಟು ಅವಲೋಕಿಸದೆ ಅದನ್ನು ನೋಡದೆ ಬಿಡುವರೆ, ಬಿಟ್ಟು ಬಿಡ್ತಾರ? ವಿವೇಕಿಗಳು ಬಿಡುವುದಿಲ್ಲ ಅಂಥೇಳಿ. ಸೊ ಇಲ್ಲಿ ಆದರಿಸಿ ಅಂತಲೋ ಆದರ್ಶ ಅಂತಲೋ ಯಾವುದೇ ಆದರೂ ಎರಡು ಶಬ್ದಗಳಲ್ಲಿ ಯಾವುದನ್ನು ನೀವು ತಗೋಬಹುದು, ಆದರೆ ಗತಾಕ್ಷ ಅಂತ ತಗೋಬೇಡ್ರಿ, ಅಗತಾಕ್ಷ ಅಂತಲೇ ತಗೋಬೇಕು. ಯಾಕಂದ್ರೆ ಆ ಛಂದಸ್ಸಿಗೆ ಆ ಫಿಟ್ ಆಗಲಕ್ಕೆ ಅಗತಾಕ್ಷ ಅನ್ನೋ ಶಬ್ದವೇ ಸರಿಯಾಗಿರುತ್ತೆ. ಸೊ ಆದರಿಸಿ ಇಲ್ಲ ಆದರ್ಶ ಅಗತಾಕ್ಷ ಭಾಷಾಭೇದದಿಂದಲೇ ಕರೆಯಲು ಅದನ್ನು ನಿಷೇಧಗೈದು ಅವಲೋಕಿಸದೆ ಬಿಡುವರೆ ವಿವೇಕಿಗಳು. ಮಾಧವನ ಗುಣ ಪೇಳುವ ಪ್ರಾಕೃತ, ಇದು ಯಾಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸೆಕೆಂಡ್ ಪಾರ್ಟ್ ನಲ್ಲಿ ಹೇಳ್ತಾ ಇದ್ದಾರೆ. ಮಾಧವನ ಗುಣ ಪೇಳುವ ಪ್ರಾಕೃತವಾದರೆಯೂ ಸರಿ, ಕೇಳಿ ಪರಮಾಹ್ಲಾದ ಪಡೆದೇ ಇಪ್ಪರೇ ನಿರಂತರ ಬಲ್ಲ ಕೋಯ್ದರು. ಯಾವಾಗಲೂ ನಿರಂತರವೂ ಬಲ್ಲ ಚೆನ್ನಾಗಿ ತಿಳಿದಂತಹ ಕೋವಿದರು ಜ್ಞಾನಿಗಳಾದವರು ಮಾಧವನ ಗುಣ ಪೇಳುವ ಪ್ರಾಕೃತ. ಮಾಧವನ ಗುಣ, ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀಪತಿಯಾದ ನಾರಾಯಣ. ಇನ್ನೊಂದು ಅರ್ಥ ಕೂಡ ಇದೆ, ಮಾ ಅಂದ್ರೆ ಮಾ ಜ್ಞಾನಂ ಅಂತೇಳಿ, ಮಾ ಜ್ಞಾನಂ ಮಾ ವಿದ್ಯಾ ಅಂತೇಳಿ, ಮಾ ಅನ್ನುವ ಶಬ್ದಕ್ಕೆ ವಿದ್ಯಾ ಜ್ಞಾನ ಅಂತಲೂ ಅರ್ಥ. ಧವಾಪತಿ ವಿದ್ಯಾಪತಿ, ಅಂದ್ರೆ ವಿದ್ಯಾಪ್ರದಾಯಕ, ವಿದ್ಯೆಗೆ ಅಧಿಪತಿಯಾಗಿದ್ದಾನೆ, ಎಲ್ಲರಿಗೆ ವಿದ್ಯೆ ಕೊಡ್ತಾನೆ, ಜ್ಞಾನಕ್ಕೆ ಅಧಿಪತಿಯಾಗನೆ, ಜ್ಞಾನ ಆನಂದಮಯನಾಗಿದ್ದಾನೆ, ಜ್ಞಾನವನ್ನು ಪ್ರಸಾದ ಮಾಡುವವನು. ಜ್ಞಾನಪತಿ ವಿದ್ಯಾಪತಿ ಅನ್ನುವ ಶಬ್ದ ಕೂಡ ಮಾಧವ ಶಬ್ದಕ್ಕೆ ಅರ್ಥ ಇದೆ. ಅಂದ್ರೆ ಜ್ಞಾನಪತಿಯಾದ ಜ್ಞಾನ ಮಯನಾದ ಪರಮಾತ್ಮ, ಜ್ಞಾನರೂಪನಾದವನು ಪರಮಾತ್ಮ. ಅಂದ್ರೆ ಅವನು ಯಾವುದಕ್ಕೆ ಒಲಿತಾನೆ? ಜ್ಞಾನಕ್ಕೆ ಒಲಿತಾನೆ. ಅಂದ್ರೆ ಜ್ಞಾನ ಇಸ್ ಇಂಪಾರ್ಟೆಂಟ್, ನಾಟ್ ದ ಮೀಡಿಯಂ ಲ್ಯಾಂಗ್ವೇಜ್. ಅಂದರೆ ಸರಿಯಾದ ಜ್ಞಾನವನ್ನು ಕೊಡುವ ಗ್ರಂಥ ಕನ್ನಡದಲ್ಲಿ ಇದ್ದರೂ ಪರವಾಗಿಲ್ಲ, ಪರಮಾತ್ಮ ಅದನ್ನು ಒಲಿತಾನೆ. ಅರ್ಥವಿಲ್ಲದೆ ಸಂಸ್ಕೃತ ಭಾಷೆಯಲ್ಲಿ ಇದ್ದ ಮಾತ್ರಕ್ಕೆ ಒಂದು ಪರಮಾತ್ಮನ ವರ್ಣನೆ ಮಾಡದೇ ಇರುವಂತಹ ಲೌಕಿಕ ವಿಷಯಗಳನ್ನು ಮಾತ್ರ ವರ್ಣನೆ ಮಾಡುವ ಗ್ರಂಥವನ್ನು ಪರಮಾತ್ಮ ಏನು ಒಲಿಯೋದಿಲ್ಲ. ಏನೋ ನಮ್ಮ ಎಂಜಾಯ್ಮೆಂಟ್ಗೆ ನಾವು ಓಡ್ಕೋಬಹುದು ಅಷ್ಟೇ ಹೊರತು ಅದರ ಮೂಲಕವಾಗಿ ಪರಮಾತ್ಮ ಅನುಗ್ರಹ ಮಾಡುವುದಿಲ್ಲ. ಅದಕ್ಕೆ ಮಾಧವನ ಗುಣಗಳನ್ನು ಪೇಳುವಂತಹ ವಿದ್ಯಾ ಜ್ಞಾನಮಯನಾದ ಇಲ್ಲ ಲಕ್ಷ್ಮೀಪತಿಯಾದ ಆ ಪರಮಾತ್ಮನ ಗುಣಗಳನ್ನು ಹೇಳುವಂತಹ ಪ್ರಾಕೃತವಾದರೆಯೂ ಸರಿ, ಪ್ರಾಕೃತವಾದ ಪ್ರಾಕೃತ ಭಾಷಾ ಅಂತ ಹೇಳಿದೆ ಕನ್ನಡ ಭಾಷೆಗೆ ಪ್ರಾಕೃತ ಭಾಷಾ, ಆ ಕಾಲದಲ್ಲಿ ಸಂಸ್ಕೃತಕ್ಕೆ ಸಂಸ್ಕೃತ ಪ್ರಾಕೃತ ಅಂತೇಳಿ, ಸಂಸ್ಕೃತ ಸಮ್ಯಕ್ ಸಂಸ್ಕಾರ ಪೂರ್ಣವಾದ ಭಾಷೆಗೆ ಸಂಸ್ಕೃತ ಭಾಷಾ ಅಂತ ಹೇಳಿ, ಪ್ರಾಕೃತ ಭಾಷಾ ಅಂದ್ರೆ ಅದಕ್ಕೆ ಪ್ರಾಕೃತವಾದದ್ದು ಅಂದ್ರೆ ಪ್ರಕೃತ ಸಂಬಂಧವಾದದ್ದು ಅಂದ್ರೆ ಅದು ಸಂಸ್ಕೃತವಲ್ಲ ಪ್ರಾಕೃತವಾಗಿದೆ ಕನ್ನಡ ಭಾಷಾ ಇಲ್ಲ ಸಂಸ್ಕೃತೇತರ ಭಾಷೆಗಳಿಗೆ ಪ್ರಾಕೃತ ಭಾಷೆಗಳಂತ ಕರಿತಾ ಇದ್ರು. ತತ್ಸಮ ತದ್ಭವ ಅಂತೇಳಿ, ತತ್ಸಮ ಶಬ್ದಗಳಿಂದ ಅಂದ್ರೆ ಸಂಸ್ಕೃತ ಸಮವಾದ ಶಬ್ದಗಳಿಂದ ಕೂಡಿದದ್ದು ತತ್ಸಮ. ತದ್ಭವ ಅಂದ್ರೆ ಆ ಸಂಸ್ಕೃತ ಭಾಷೆಗಳಿಂದ ಹುಟ್ಟಿದ ಭಾಷೆಗಳು ಯಾವ್ದಿದೆ ಅವೆಲ್ಲವೂ ಕೂಡ ಪ್ರಾಕೃತ ಭಾಷೆಗಳು ಅಂತೇಳಿ, ಈ ವಿಧವಾಗಿ ಪ್ರಾಕೃತ ಭಾಷೆಯಲ್ಲಿ ಪರಮಾತ್ಮನ ಗುಣಗಳನ್ನು ವರ್ಣನ ಮಾಡಿದರೂ ಸರಿ ಕೇಳಿ ಈ ಹರಿಕಥಾಮೃತ ಸಾರ ಎನ್ನುವ ಗ್ರಂಥವನ್ನು ಅಂದ್ರೆ ಕನ್ನಡ ಭಾಷೆಯಲ್ಲಿ ಹೇಳಿದ ಈ ಗ್ರಂಥವನ್ನು ಕೇಳಿ ಪರಮ ಆಹ್ಲಾದ ಪಡದೇ ಇಪ್ಪರೆ, ಪರಮ ಆಹ್ಲಾದ ಪರಮಾನಂದವನ್ನು ಪಡೆದೇ ಇರ್ತಾರೆಯಾ ಅಂದ್ರೆ ಇರುವುದಿಲ್ಲ, ಇಪ್ಪರೆ ಇರುತ್ತಾರೆಯೋ ಇರುವುದಿಲ್ಲ. ಅದಕ್ಕೆ ಪರಮಾಹ್ಲಾದ ಪಡೆದೇ ಇಪ್ಪರೆ ನಿರಂತರ ಬಲ್ಲ ಕೋವಿದರು. ಇಲ್ಲಿ ನಿರಂತರ ಅನ್ನೋದು ನಿರಂತರ ಬಲ್ಲ ಕೋವಿದರು, ನಿರಂತರವು ಯಾವಾಗಲೂ ತಿಳ್ಕೊಂಡಿರುವಂತಹ ಜ್ಞಾನಿಗಳಂತೇಳಿ ನಿರಂತರ ಅನ್ನೋದು ಬಲ್ಲುವುದಕ್ಕೆ ನಾವು ವಿಶೇಷವಾಗಿ ಹಾಕೋಬಹುದು. ಇಲ್ಲ ನಿರಂತರ ಅನ್ನೋದು ನಿರಂತರ ಆಹ್ಲಾದ ಪಡೆದೇ ಇರ್ತಾರೆ ಅಂದ್ರೆ ಯಾವಾಗಲೂ ಕೂಡ ಹರಿಕಥಾಮೃತ ಸಾರ ಅನ್ನೋ ಗ್ರಂಥವನ್ನು ಇವತ್ತು ಚೆನ್ನಾಗಿದ್ದರೆ ಎಂಜಾಯ್ ಮಾಡ್ತೀವಿ ನಾಳೆ ಎಂಜಾಯ್ ಮಾಡೋದಿಲ್ಲ ಅಂತಲ್ಲ, ನಿರಂತರವೂ ಆಹ್ಲಾದ ಪಡ್ತಾರೆ ಅಂದ್ರೆ ನಿರಂತರ ಅನ್ನೋದು ಆಹ್ಲಾದ ಪಡುವುದಕ್ಕೆ ವಿಶೇಷವಾಗಿ ಸಂತೋಷ ಪಡುವುದಕ್ಕೆ ವಿಶೇಷವಾಗಿ ಹಾಕೊಂಡು ಪರಮಾದರದಿಂದ ಕೇಳಿ ಪರಮಾಹ್ಲಾದ ಪಡುವಂತಹ ಎಲ್ಲಾ ಭಕ್ತ ಜನರು ಇದನ್ನು ಕೇಳಿ ಪರಮಾಹ್ಲಾದ ಪಡೆದೇ ಇರ್ತಾರ ಇರುವುದಿಲ್ಲ ಅಂದ್ರೆ ಪರಮಾಹ್ಲಾದವನ್ನು ಪಡೇ ಪಡ್ತಾರೆ. ದೇ ವಿಲ್ ಆಲ್ವೇಸ್ ಬಿ ಹ್ಯಾಪಿ ಟು ಗೋ ಥ್ರೂ ದಿಸ್ ಹರಿಕಥಾಮೃತಸಾರ ವರ್ಕ್ ಅಂತ ಹೇಳಿ, ಅದಕ್ಕೆ ಇವ್ರಿ ಜಗನ್ನಾಥದಾಸರು ಏನ್ರಿ ತಮ್ಮ ಗ್ರಂಥವನ್ನು ತಾವೇ ಹೊಗಳ್ತಾ ಇದ್ದಾರೆ ಅಂದ್ರೆ ಹಾಗಲ್ಲ, ತಮ್ಮ ಗ್ರಂಥದಲ್ಲಿ ಪರಮಾತ್ಮನ ವಿಷಯಗಳಿದೆ ಪರಮಾತ್ಮನನ್ನು ಹೊಗಳ್ತಾ ಇದ್ದಾರೆ. ತಮ್ಮ ಗ್ರಂಥ ಕನ್ನಡದಲ್ಲಿ ಇದ್ದರೂ ಸರಿ ಪರಮಾತ್ಮನ ಗುಣಗಾನ ಮಾಡುವುದರಿಂದ ಈ ಗ್ರಂಥ ಎಲ್ಲರಿಗೂ ಆದರ ಪಾತ್ರವಾಗಿದೆ, ಆನಂದ ಪಾತ್ರವಾಗಿದೆ, ಆದರಕ್ಕೆ ಯೋಗ್ಯವಾಗಿ ಆನಂದ ಪ್ರದವಾಗಿದೆ ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಾಧವನ ಗುಣ ಪೇಳುವ ಪ್ರಾಕೃತವಾದರೆಯೂ ಸರಿ ಕೇಳಿ ಪರಮಾಹ್ಲಾದ ಪಡೆದಿಪ್ಪರೆ ನಿರಂತರ ಬಲ್ಲ ಕೋವಿದರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದರಿಸಿ ಇಲ್ಲ ಆದರ್ಶ ಅಗತಾಕ್ಷ ಭಾಷಾಭೇದದಿಂದಲೇ ಕರೆಯಲು ಅದನ್ನು ನಿಷೇಧಗೈದು ಅವಲೋಕಿಸದೆ ಬಿಡುವರೇ ವಿವೇಕಿಗಳು. ಮಾಧವನ ಗುಣ ಪೇಳುವ ಪ್ರಾಕೃತವು ಆದರೆಯೂ ಸರಿ ಕೇಳಿ ಪರಮ ಆಹ್ಲಾದ ಪಡೆದೆ ಇಪ್ಪರೇ ನಿರಂತರ ಬಲ್ಲ ಕೋವಿದರು ಅನ್ನುವುದು ಇಲ್ಲಿ 34ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಇದೇ ವಿಷಯವನ್ನು ಅಂದ್ರೆ ಈ ಗ್ರಂಥವನ್ನು ತಿರಸ್ಕಾರ ಪರಮಾತ್ಮನ ವಿಷಯಕವಾದ ಈ ಗ್ರಂಥವನ್ನು ತಿರಸ್ಕಾರ ಮಾಡುವುದಿಲ್ಲ ಅನ್ನೋದನ್ನು ಮತ್ತು ಮತ್ತು ಹೇಳುವುದಕ್ಕಾಗಿ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದಹುದೆ ದಿವಾಕರಗೆ ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲು ಏನಹುದು ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸದ ಅಂತೇಳಿ. ಭಕ್ತಿ ಪುರಸ್ಕರದಿ ಇಲ್ಲ ಭಕ್ತಿ ಪುರಸ್ಸರದಿ ಅಂತ ಹೇಳಿದ್ರು ಪರವಾಗಿಲ್ಲ, ಪುರಸ್ಕರ ಅಂತ ಹೇಳಿದ್ರು ಪುರಸ್ಸರ ಅಂತ ಹೇಳಿದ್ರು ಭಕ್ತಿ ಪುರಸ್ಕರ ಅಂತೇಳಿ ಭಕ್ತಿ ಸಹಿತವಾದದ್ದು, ಭಕ್ತಿ ಪುರಸ್ಸರ ಅಂತ ಹೇಳಿದ್ರು ಭಕ್ತಿ ಸಹಿತವಾದದ್ದು. ಸೊ ಭಕ್ತಿ ಪುರಸ್ಕರದಿ ಇಲ್ಲ ಭಕ್ತಿ ಪುರಸ್ಸರದಿ ಹೇಗೆ ಹೇಳಿದ್ರು ಪರವಾಗಿಲ್ಲ, ಎರಡು ಆಕ್ಸೆಪ್ಟಬಲ್ ಪಾಠಗಳೇ. ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸದ, ಇದರ ಅರ್ಥ ಏನಂತ ನೋಡೋಣ. ಭಾಸ್ಕರನ ಮಂಡಲವ, ಭಾಸ್ಕರ ಭಾಸ್ ಅಂದ್ರೆ ಪ್ರಕಾಶ, ಕರ ಭಾಸ್ಕರ ಅಂದ್ರೆ ಪ್ರಕಾಶವನ್ನು ಕೊಡುವವನು, ಸೂರ್ಯನಿಗೆ ಭಾಸ್ಕರ ಅಂತ ಹೆಸರು. ಸೊ ಭಾಸ್ಕರನ ಮಂಡಲ ಸೂರ್ಯ ಮಂಡಲವನ್ನು ಕಂಡು ಅಂದ್ರೆ ಸೂರ್ಯನ ಬಿಂಬವನ್ನು ಸೂರ್ಯ ಮಂಡಲವನ್ನು ಕಂಡು ನೋಡಿಬಿಟ್ಟು ನಮಸ್ಕರಿಸಿ ಮೋದಿಸದೆ, ಆಹಾ ಸೂರ್ಯ ನಮಗೆ ಪ್ರಕಾಶ ಕೊಡ್ತಾ ನಮಸ್ಕಾರ ಮಾಡಿ ಆನಂದ ಪಡಬೇಕು, ಹಾಗೆ ನಮಸ್ಕಾರ ಮಾಡಿ ಆನಂದ ಪಡದೆ ಅಂದ್ರೆ ನಮಸ್ಕಾರ ಮಾಡದೆ ತಿರಸ್ಕಾರ ಮಾಡುವವರು ನಮಸ್ಕಾರ ಮಾಡುವುದಿಲ್ಲ, ನಮಸ್ಕರಿಸಿ ಮೋದಿಸದೆ ತಿರಸ್ಕಾರ ಮಾಡಿ ದ್ವೇಷದಿಂದ ಇರುವಂತಹ ದ್ವೇಷದಿ ತಸ್ಕರನು, ತಸ್ಕರ ಅಂದ್ರೆ ಕಳ್ಳ, ಕಳ್ಳ ಕದಿಯಬೇಕಂತ ಹೋಗ್ತಾನೆ ಒಂದು ಮನೆಗೆ, ಆವಾಗ ಕತ್ತಲಿನಲ್ಲಿ ಹೋಗ್ತಾನೆ, ವಸ್ತು ಸಿಗೋದಿಲ್ಲ, ಹುಡುಕ್ತಾನೆ ಸೂರ್ಯ ಬಂದು ಬಿಡ್ತಾನೆ, ಅಷ್ಟು ಸೂರ್ಯದೇವ ಆಗಿಬಿಡತ್ತೆ, ಸೂರ್ಯದೇವ ಆಗಿಬಿಟ್ಟ ಸೂರ್ಯನ ಬೈತಾನೆ, ನಾನು ಕಳ್ಳತನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಸೂರ್ಯ ಉದಯ ಆಗಿಬಿಟ್ಟ ಆದ ಕಾರಣ ನನಗೆ ಕಳ್ಳತನ ಮಾಡ್ಲಿಕ್ಕೆ ಅನುಕೂಲವಾಗ್ತಾ ಇಲ್ಲ ಅಂತೇಳಿ ತನ್ನ ಕಳ್ಳತನಕ್ಕೆ ತಂಟ ವಿಘ್ನವನ್ನು ತರುವಂತಹ ಆ ಸೂರ್ಯನನ್ನು ನಿಂದನೆ ಮಾಡ್ತಾನೆ. ಹಾಗೆ ಮಾಡಿದರೆ ಕುಂದ ಹುದೆ ದಿವಾಕರಗೆ, ದಿವಾಕರ ಹಗಲವನ್ನು ಮಾಡುವಂತಹ ಆ ಸೂರ್ಯನಿಗೆ ಕುಂದು ಅಹುದೆ ಕುಂದಾಗುತ್ತಾ ಅಂದ್ರೆ ಅವನಿಗೆ ಯಾವುದು ಅವನ ಪ್ರಕಾಶ ಕಮ್ಮಿ ಆಗೋದಿಲ್ಲ, ಅವನು ಬೈದ ಮಾತ್ರಕ್ಕೆ ಸೂರ್ಯನಿಗೆ ಏನು ಭಂಗವಾಗುವುದಿಲ್ಲ, ಏನು ಕಷ್ಟವಾಗುವುದಿಲ್ಲ, ಏನು ಕುಂದು ಕೊರತೆ ಆಗುವುದಿಲ್ಲ, ಅಂದರೆ ತಸ್ಕರನು ಬೈದ ಮಾತ್ರಕ್ಕೆ ಸೂರ್ಯನಿಗೆ ಕುಂದು ಆಗುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರೆ, ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ಕಳ್ಳನು ನಿಂದಿಸಲು ನಿಂದೆ ಮಾಡಿದರೆ ಕುಂದಹುದೆ ದಿವಾಕರ, ದಿವಾಕರನಿಗೆ ಕುಂದು ಕೊರತೆಗಳಾಗತ್ತಾ? ಆಗುವುದಿಲ್ಲ. ಈ ಉದಾಹರಣೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸಂಸ್ಕೃತವು ಇದು ಅಲ್ಲೆಂದು ಕುಹಕ ತಿರಸ್ಕರಿಸಲು ಏನಹುದು? ಭಕ್ತಿ ಪುರಸ್ಕರಿಗೆ ಕೇಳುವರಿಗೆ ಉಳಿವನು ಪುಷ್ಕರಾಕ್ಷದ. ಅಂದರೆ ಹೇಗಾದರೆ ಸೂರ್ಯನನ್ನು ಕಳ್ಳ ಬೊಯ್ತಾನೋ ಅದೇ ವಿಧವಾಗಿ ಸಂಸ್ಕೃತವಿದು ಅಲ್ಲ ಎಂತ ಕುಹಕರಾದವರು, ಕುಹಕರಂದ್ರೆ ಏನು? ಮೋಸಗಾರರು, ಇಲ್ಲ ದುಷ್ಟಬುದ್ಧಿ ಉಳ್ಳವರು. ದುಷ್ಟಬುದ್ಧಿ ಏನು? ಇವರು ಇವರನ್ನು ಕಳ್ಳರ ಜೊತೆಯಲ್ಲಿ ಹೋಲಿಸಿದ್ದಾರೆ. ಯಾಕೆ? ಕಳ್ಳ ಏನು ಮಾಡ್ತಾನೆ? ಕದಿತಾನೆ, ಈ ಅಂದರೆ ಮೋಸ ಮಾಡ್ತಾನೆ. ಇವರೇನು ಮಾಡ್ತಾರೆ? ದುಷ್ಟಬುದ್ಧಿ ಉಳ್ಳವರು. ಇವರು ಮೋಸ ಮಾಡ್ತಾರೆ. ಏನು ಮಾಡ್ತಾರೆ? ಸಂಸ್ಕೃತ ಭಾಷಾ ಎನ್ನುವ ಹೆಸರಿನಿಂದ ಇವು ಪ್ರಮೇಯಗಳಿಲ್ಲದೆ, ಅಂದರೆ ಪರಮಾತ್ಮನ ಪರವಾದ ವಿಷಯಗಳನ್ನು ಹೇಳದೆ ಕೇವಲ ಲೌಕಿಕ ವಿಷಯಗಳನ್ನು ಹೇಳುವವರು ಏನು ಮಾಡ್ತಾರೆ? ಯಾರಾದರೂ ಕನ್ನಡ ಭಾಷೆಯಲ್ಲಿ ಈ ವಿಧವಾಗಿ ಪರಮಾತ್ಮನ ಗುಣಗಾನ ಮಾಡಿದರೆ ಇದು ಸಂಸ್ಕೃತವಲ್ಲರಿ, ಸಂಸ್ಕೃತವನ್ನೇ ಓದಬೇಕು, ನಮ್ಮ ಗ್ರಂಥಗಳನ್ನು ಓದರಿ, ಸಂಸ್ಕೃತದಲ್ಲಿ ಬರೆದಿದ್ದೀವಿ ಅಂಥೇಳಿ, ಇದು ಸಂಸ್ಕೃತವಲ್ಲ ಈ ಹರಿಕಥಾಮೃತ ಸಾರವನ್ನುವ ಗಂಧ, ಇದರಲ್ಲಿ ಏನು ವಿಷಯಗಳು ಇಲ್ಲ ಅಂತೇಳಿ ಕುಹಕ ಬುದ್ಧಿಯಿಂದ ಮೋಸ ಹೇಗೆ ಕಳ್ಳ ಮೋಸ ಮಾಡಬೇಕಂತಾನೋ, ಕಳ್ಳ ಕದಿಲಕ್ಕೆ ಪ್ರಯತ್ನ ಮಾಡ್ತಾನೋ, ಅದೇ ವಿಧವಾಗಿ ಇಲ್ಲಿ ಕೂಡ ಕುಹಕನಾದವನು ಕುಹಕ ಬುದ್ಧಿಯಿಂದ ಇದನ್ನು ಮಾಡ್ತಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಈ ಕುಹಕನಾದವನು ಮಾಡಿದಂತೆ, ಕಳ್ಳನಾದವನು ಮಾಡಿದಂತೆ ಕುಹಕನಾದವನು ಕೂಡ ಈ ವಿಧವಾಗಿ ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಮಾಡಿದರೆ ಏನಹುದು, ಏನಾಗುತ್ತೆ? ಹಾಗಾದರೆ ದಿವಾಕರನೇ, ಇಲ್ಲಿ ದಿವಾಕರ ಯಾರು? ಸೂರ್ಯನಂತೆ ಜ್ಞಾನ ಪ್ರಕಾಶವನ್ನು ಕೊಡುವ ಗ್ರಂಥ ಹರಿಕಥಾಮೃತಸಾರ ದಿವಾಕರನ ಸೂರ್ಯನಂತೆ ಇದೆ. ಸೂರ್ಯ ಪ್ರಕಾಶ ಕೊಡ್ತಾನೆ, ಹರಿಕಥಾಮೃತಸಾರ ಜ್ಞಾನವನ್ನು ಕೊಡುತ್ತೆ. ಈ ಸೂರ್ಯನಂತೆ ಸೂರ್ಯನನ್ನು ಕಳ್ಳನಿಂದ ಮಾಡ್ತಾನೆ, ಈ ಜ್ಞಾನವನ್ನು ಕೊಡುವ ಹರಿಕಥಾಮೃತಸಾರವನ್ನು ಕುಹಕರು ಮೋಸಗಾರರು ನಿಂದೆ ಮಾಡ್ತಾರೆ. ಅಲ್ಲಿ ಅವನು ಏನು ಮಾಡ್ತಾನೆ? ಇದು ಸೂರ್ಯ ನಮಗೆ ಬೇಕಾಗಿಲ್ಲ ಅಂತ ನಿಂದೆ ಮಾಡ್ತಾನೆ. ಇವರೇನು ಮಾಡ್ತಾರೆ? ಇದು ಸಂಸ್ಕೃತವಲ್ಲ, ಅದಕ್ಕೆ ಇದು ನಮಗೆ ಬೇಕಾಗಿಲ್ಲ ಅಂತ ನಿಂದನೆ ಮಾಡ್ತಾರೆ. ಹೀಗೆ ಮಾಡಿದರೆ ಏನಾಗತ್ತೆ? ಈ ಸೂರ್ಯನಿಗೆ ಕುಂದು ಆಗೋದಿಲ್ಲ, ಈ ಹರಿಕಥಾಮೃತ ಸಾರವೆನ್ನುವ ಗ್ರಂಥಕ್ಕೂ ಏನು ಕುಂದು ಕೊರತೆಗಳು ಆಗುವುದಿಲ್ಲ ಅಂತೇಳಿ ಹೇಳಿಬಿಟ್ಟು, ಆದರೆ ಏನಾಗತ್ತೆ ಅಂದರೆ ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸದ. ಪುಷ್ಕರಾಕ್ಷನು ಅಂದರೆ ತಾವರ ಹೂವು ಎಂತ ಕಣ್ಣುಳ್ಳವನು, ಕಮಲಾಕ್ಷನು, ಕಮಲ ನಯನ. ಪುಷ್ಕರ ಅಂದ್ರೆ ಕಮಲಾ ಹೂವಿಗೆ ಪುಷ್ಕರ ಅಂತ ಹೆಸರು. ಪುಷ್ಕರಾಕ್ಷ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳು. ಒಂದೇನು? ಪುಷ್ಕರಾಕ್ಷ, ಪುಷ್ಕರದಂತೆ ಕಮಲದಂತೆ ಕಣ್ಣುಗಳು ಉಳ್ಳವನು ಪುಷ್ಕರಾಕ್ಷ. ಇಲ್ಲ, ಪುಷ್ಕರ ಅಂತ ಹೇಳಿದರೆ ಆಕಾಶ, ಪುಷ್ಕರ ಶಬ್ದಕ್ಕೆ ಆಕಾಶ ಅಂತಲೂ ಅರ್ಥ ಇದೆ. ಪುಷ್ಕರಾಕ್ಷ ಅಂದ್ರೆ ಆಕಾಶ, ಅಕ್ಷ ಕಣ್ಣು, ಅಂದ್ರೆ ಎಲ್ಲ ಆಕಾಶ ಎಲ್ಲೆಲ್ಲಿದು ಅಲ್ಲೆಲ್ಲ ಕಣ್ಣಿದೆ, ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲವನ್ನು ನೋಡವನು, ಎಲ್ಲ ಕಡೆ ವ್ಯಾಪ್ತನಾದವನು, ಸರ್ವವ್ಯಾಪ್ತ ಸರ್ವದ್ರಷ್ಟ ಅನ್ನುವ ಅರ್ಥದಲ್ಲಿ ಆಕಾಶ ವ್ಯಾಪ್ತ ಆಕಾಶ ದ್ರಷ್ಟ ಪುಷ್ಕರಾಕ್ಷ ಅನ್ನೋದು. ಸೊ ಇದು ದತ್ತಸ್ವಾಮಿನಲ್ಲಿ ಇದು ಯಾಕೆ ಹೇಳಿದ್ದಾರೆ? ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಸರ್ವವ್ಯಾಪಿಯಾದ ಪರಮಾತ್ಮ, ಅವನು ಎಲ್ಲವನ್ನು ನಿಯಮನ ಮಾಡ್ತಾನೆ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದರೆ ನಮ್ಮ ಬುದ್ಧಿಯಲ್ಲಿ, ನಮ್ಮ ಬುದ್ಧಿ ಚೋದಕನಾಗಿ ಪ್ರೇರಕನಾಗಿ ಅಲ್ಲಿ ಕೂಡ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಎಲ್ಲ ಕಡೆ ಸದಾ ಪುಷ್ಕರಾಕ್ಷನಾದವನು, ಸದಾ ಒಲಿವನು, ಸದಾ ಪುಷ್ಕರಾಕ್ಷನು, ಅವನು ಸದಾ ಒಲಿತಾನೆ, ಸದಾ ಕೇಳುವವರಿಗೆ, ಸದಾ ಭಕ್ತಿ ಪುರಸ್ಕರದಿ ಕೇಳುವರಿಗೆ. ಸದಾ ಅನ್ನುವ ಶಬ್ದ ಎಲ್ಲಕ್ಕೆ ಬಯಸಿ ನಾವು ಬಳಸ್ಕೋಬಹುದು. ಈ ವಿಧವಾಗಿ ಭಕ್ತಿ ಪುರಸ್ಕರರಾಗಿ, ಭಕ್ತಿ ಪುರಸ್ಕರದಿ ಅಂದ್ರೆ ಭಕ್ತಿ ಪುರಸ್ಕರದಿ ಪುರಸ್ಕರದಿ, ಆ ಭಕ್ತಿಯಿಂದ ಕೂಡಿಕೊಂಡಿರುವ ಈ ಗ್ರಂಥವನ್ನು ಕೇಳುವವರಿಗೆ ಅವನು ಪರಮಾತ್ಮ ಪುಷ್ಕರಾಕ್ಷನು, ಸದಾ ಒಲಿತಾನೆ, ಯಾವಾಗಲೂ ಕಾಪಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದಹುದೇ ದಿವಾಕರಗೆ ಸಂಸ್ಕೃತವಿದು ಅಲ್ಲೆಂದು ಕುಹಕ ತಿರಸ್ಕರಿಸಲು ಏನಹುದು? ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷ ಸದಾ ಅನ್ನೋದು 35ನೇ ಪದ್ಯದಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯ, ಪತಿತನ ಕಪಾಳದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೇ ಇತರ ಕವಿ ನಿರ್ಮಿತ ಕು ಕಾವ್ಯ ಅಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತವೆನಿಪ ಪ್ರಾಕೃತವೇ ತಾ ಸಂಸ್ಕೃತವೆನಿಸಿ ಸದ್ಗತಿಯ ನೀಯುವುದು ಭಕ್ತಿಪೂರ್ವಕ ಕೇಳಿ ಪೇಳ್ವರಿಗೆ. ಇಲ್ಲಿ ಕುಕಾವ್ಯ ಶ್ರಾವ್ಯ ಅಂತಲೂ ಇದೆ, ಕೆಲವು ಪಾಠಗಳು, ಕುಕಾವ್ಯಾಶ್ರಾವ್ಯ ಕುಕಾವ್ಯ ಅಶ್ರಾವ್ಯ ಅಂತಲೂ ಕೆಲವು ಪಾಠಗಳಿದೆ. ಎರಡು ನಾವು ತಗೋಬಹುದು. ಎರಡರಲ್ಲಿ ಹೇಗೆ ಶ್ರಾವ್ಯ ಅಂತೇಳೂ ಅಶ್ರಾವ್ಯ ಆಪೋಸಿಟ್ ಅರ್ಥಗಳು ಹೇಗೆ ತಗೋಬಹುದು ಅಂತ ಹೇಳಿದ್ರೆ ನೋಡೋಣ. ಪತಿತನ ಕಪಾಳದೊಳು, ಕಪಾಳ ಅನ್ನೋ ಶಬ್ದಕ್ಕೆ ಈ ಕೆಲವು ಪುಸ್ತಕಗಳಲ್ಲಿ ಕಪಾಳ ಅಂದ್ರೆ ಶಿರಸ್ಸು ಕಪಾಳ ಅಂತೇಳಿ ಅರ್ಥ, ಅಂದ್ರೆ ಮೇಲ್ನೋಟದ ಅರ್ಥ ಕೊಟ್ಟಿದ್ದಾರೆ. ಆದ್ರೆ ಅದು